ಶ್ಲೋಕದ ಒಂದು ಲೇಖವನ್ನು ಮಾಡ್ತಾರೆ ಯುಕ್ತಿಮಂಡಿಕಾದೊಳಗೆ. ಆಚಾರ್ಯರು ಅಲ್ಲಿ ವೇದವ್ಯಾಸರ ಮುಂದೆ ಕಲಿತಾ ಇದ್ದಾರಂತದ ಆಶ್ಚರ್ಯ. ಅವ್ರು ಹೇಳೋ ಗುರುಗಳು ಯಾರು, ಇನ್ಯಾರು ಶಕ್ತಿ ಇದೆ ನಾರಾಯಣ ಹೇಳಬೇಕಲ್ವೇನು. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರೂಣಾಂ ಗುರುಮಂಜಸ ಇವ ವಿಶೇಷತೋಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ನನ್ನ ಗುರುಗಳು ಅಂದರೆ ಸಾಕ್ಷಾತ್ ವೇದವ್ಯಾಸ ದೇವರೇನೆ. ಅಲ್ಲಿ ಓದ್ತಾ ಇದ್ದರಂತ ವಾಯುಪುರಾಣದ ವ್ಯಾಖ್ಯಾನ ಉಲ್ಲೇಖ ಮಾಡಿ ವಿಶ್ವಪತಿ ತೀರ್ಥ ಬರೀತಾ ಇದ್ದಾರೆ. ಆಚಾರ್ಯರ ನಿಜವಾದ ಗುರು ನಾರಾಯಣನಾದ್ದರಿಂದ ಅಲ್ಲಿ ಓದಿದ್ರು. ಇಲ್ಲಿ ಲೋಕ ಶಿಕ್ಷಣಕ್ಕೋಸ್ಕರ ಇಲ್ಲಿ ಓದಿದ್ರು. ಆಮೇಲೆ ಇಲ್ಲಿಂದ ಹೊರಟರು, ಮನೆಗೆ ಹೊರಟರು. ಸಂಕಲ್ಪ ಮಾಡ್ತಾ ಇದ್ದಾರೆ ಆಚಾರ್ಯರು, ಇನ್ನ ಈ ದುಷ್ಟಜನರ ನಿಗ್ರಹಕ್ಕೋಸ್ಕರವಾಗಿ ನಾವು ಸನ್ಯಾಸ ತಗೊಳ್ಬೇಕು ತೀರ್ಮಾನ ಮಾಡಿ. ಅಥೈಷ ಸಲ್ಲೋಕ ದಯಾಸುಧಾರ್ದಯ ಸದಾಗಮಸ್ತೇನ ನಿರಾಸ ಕಾಮಯ ರಮಾವರಾವಾಸ ಭುವಾ ವಿಶಾರದ ವಿಶಾಲಯ ಚಿಂತೆಯ ಆತ್ಮನೋಧಿಯ. ಇನ್ನು ದೇವತೆಗಳ ಪ್ರಾರ್ಥನೆಯಂತೆ ಭಗವಂತನ ಆದೇಶದಂತೆ ನಾವು ಸತ್ವೋಪದೇಶವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಏನ್ ನಡೆದು ಹೋಗಿತ್ತಾಗ, ಬ್ರಹ್ಮಸೂತ್ರಗಳಿಗೆ ದುರ್ಭಾಷ್ಯಗಳನ್ನು ಬರೆದ 21 ಕೆಟ್ಟ ಭಾಷ್ಯ ಬಂದು ಹೋಗಿದೆ. ವೇದಗಳನ್ನಂತೂ ಮೂಲೆ ಗುಂಪು ಮಾಡಿ ಹಾಕಿಬಿಟ್ಟಿದ್ದಾರೆ. ಮಹಾಭಾರತಾದಿಗಳನ್ನಂತೂ ಅಪಹಾಸ್ಯವಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಸದಾಗಮವನ್ನು ಕದ್ದ ಕಳ್ಳರು ಅಂತ ಕರೆದಿದ್ದಾರೆ. ಸದಾಗಮಸ್ತೇನ ನಿರಾಸ ಕಾಮಯ, ಆಗಮಕ್ಕೆ ಅಪಾರ್ಥ ಮಾಡಿದ್ರೆ ಕದ್ದಾಗಲೆಕ್ಕ ಅಂತ ಅರ್ಥ. ಅಷ್ಟು ಅನ್ಯಾಯ ಹೋಗಿಬಿಟ್ಟಿದೆ, ಸರಿ ಮಾಡಬೇಕದನ್ನ. ಅದು ಅಂದ್ಕೊಂಡ್ರಂತೆ ಇಂಥ ಒಂದು ಜ್ಞಾನ ಕಾರ್ಯಕ್ಕೆ ಅನ್ಯಾಯ ಮಾಡಿದವರನ್ನ ದಂಡದಿಂದ ಶಿಕ್ಷಿಸಬೇಕು, ಇದೇ ಶಾಸ್ತ್ರದ ವಿಧಿ. ಇದು ಒಂದು ದಂಡಿಸಬೇಕು ಅಂತ ಹೇಳುತ್ತಾರೆ. ಇವತ್ತು ಯಾವುದೇ ಲೋಕದ ಕಳ್ಳರಿಗಿಂತ ಶಾಸ್ತ್ರಾರ್ಥ ತಪ್ಪು ಹೇಳ್ತಾರಲ್ಲ, ಅವರ ನಿಗ್ರಹ ಅತ್ಯಂತ ಅವಶ್ಯಕವಾದ ಒಂದು ಶಾಸ್ತ್ರ ಹೇಳುತ್ತದೆ. ಎಂಥ ಕಳ್ಳ ಸುಳ್ಳನೂ ಕೂಡ ಫಿಸಿಕಲಿ ನಾಲ್ಕು ಜನಕ್ಕೆ ತೊಂದರೆ ಮಾಡಬಹುದಷ್ಟೇ, ಆದರೆ ಕೆಟ್ಟ ವಿಚಾರ ಹೇಳ್ತಾನಲ್ಲ ಅವನ ತಲೆನೆ ಕೆಡಿಸಿಬಿಡ್ತಾನೆ ಅಂತ ಹೇಳ್ತಾರೆ. ಲಕ್ಷಾಂತರ ಜನ ಸಾಯೋದು ಬರೀ ಕಳ್ಳಕಾಕರರಿಂದ ಅಲ್ಲ, ಅವರು ಕೆಟ್ಟ ಮತಗಳಿಂದ ಸಾಯ್ತಾರೆ ಅಂತ ಹೇಳ್ತಾರೆ. ಇಂಥ ಸದಾಗಮವನ್ನು ಕದ್ದ ಕಳ್ಳರನ್ನ ನಾಶ ಮಾಡಬೇಕು ಅಂತಿದ್ರೆ, ಮಮ ಪ್ರಭೋರ್ ನಾ ಪರಥಾಹಿ ಶೋಭತೆ ದುಷಸ್ಸು ವಿಷ್ಣೋರ್ ಯರದಂಡ ಧಾರಣಂ, ನಾನು ಸಮರ್ಥನಿದ್ದೇನೆ, ಇವರು ದುಷ್ಟರಿದ್ದಾರೆ, ಅವರನ್ನು ಹೊಡಿಬೇಕು ನ್ಯಾಯವಾಗಿ, ಆದರೆ ನಾನು ದಂಡವನ್ನು ಹಿಡಿಯೋದಿಲ್ಲ ಅಂತ ಸಂಕಲ್ಪ ಮಾಡಿಬಿಟ್ಟು. ಯಾತಕ್ಕೆಂದ್ರೆ ಹರಿಸ್ವಸ ನನ್ವಚಿರಾದ ಅಸದ್ಭಿದೆ ಭವೇದತೋ ನಾಸ್ಮಿಜ ದಂಡಧಾರಕ. ದುರ್ಗಾದೇವಿ ಅವತಾರ ಮಾಡ್ತಾ ಇದ್ದಾರೆ, ಅವ್ರ ಉದ್ದೇಶ ಇರೋದೇ ಇವನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳಿ. ಅವರ ಕೆಲಸ ರಾವಣನ ನಾನು ಕೊಲ್ಲೋದಿಲ್ಲ, ನಿಧಾರ್ಯಯೇವ ರಾವಣ ಸ ರಾಘವಾಯ ನಾನ್ಯಥ. ಸುಂದರಕಾಂಡಕ್ಕೆ ಎದುರು ಗೊತ್ತು, ರಾವಣ ರಾಮದೇವರಿಗೆ ಮೀಸಲು, ನಾನು ಕೊಲ್ಲೋದಿಲ್ಲ ಅಂತ ಸಂಕಲ್ಪ ಮಾಡಿದ ಹಾಗೆ ದುಷ್ಟರ ನಿಗ್ರಹ ದುರ್ಗಾದೇವಿಗೆ ಮೀಸಲು, ನಾನು ಅವರನ್ನು ಹೊಡೆಯೋದಿಲ್ಲ, ಆದರೆ ಉಪದೇಶ ಮಾಡಬೇಕೀಗ, ಅದಕ್ಕೆ ದೈಹಿಕವಾಗಿ ಪೆಟ್ಟಾಕೋದಿಲ್ಲ, ದುರ್ಭಾಷೆ ಖಂಡನೆ ಮಾಡಬೇಕು ಅಂತ ಹೇಳಿ ನಾನೀಗ ಆ ದಂಡ ಹಿಡಿಯೋದಿಲ್ಲ, ಇನ್ನೊಂದು ದಂಡ ಹಿಡಿತೇನೆ ಅಂತ ಹೇಳಿದ್ರಂತೆ. ಇನ್ನೊಂದು ದಂಡ ಅಂದ್ರೆ ಸನ್ಯಾಸಿ ಆಗ್ತೇನೆ ತೀರ್ಮಾನ ಮಾಡ್ತಾರೆ. ಆ ದಂಡ ಬಿಟ್ಟು ಈ ದಂಡ ಹಿಡಿದ್ರು ಮಧ್ವಾಚಾರ್ಯ. ಇದು ಸೂಕ್ಷ್ಮ ವಿಚಾರ, ಇನ್ನೊಂದು ಕಾರಣ ಇತ್ತಂತೆ. ಆ ಕಾಲಕ್ಕೆ ಸನ್ಯಾಸ ಅಂದ್ರೆ ಕುಲಗೆಟ್ಟು ಹೋಗಿತ್ತಂತೆ, ಅದು ಆಶ್ಚರ್ಯ. ಸನ್ಯಾಸ ಅಂದ್ರೆ ಕುಲಗೆಟ್ಟು ಹೋಗಿತ್ತು ಅಂತ ತಿಳ್ಕೊಂಡ್ಬಿಟ್ಟಿತ್ತು ಆಚಾರ್ಯ ಬರೀತಾರೆ. ಜನೋ ನಮೇನ್ ಅಪರಥಾಹಿ ಅಪರಥೇತಿ ಮತ್ವ ಶತಚತುರ್ಥಾಶ್ರಮ ಮೇಷಭೇಜೆ. ಅನೇಕರು ಸನ್ಯಾಸ ಯಾತಕ್ಕೆ ತಗೊಳ್ತಾರೆ ಅಂದ್ರೆ ಕೂತಲ್ಲೇ ಆರಾಮಾಗಿರ್ಬೋದು ಅಂತ ತಗೋತಾರಂತೆ. ಕೆಲಸಕ್ಕೆ ಸೇರಬೇಕಾಗಿಲ್ಲ, ಓಡಾಡಬೇಕಾಗಿಲ್ಲ, ಕೂತಲ್ಲೇ ಪಾದ ಪೂಜೆ ಮಾಡಿ ದುಡ್ಡೆಡ್ತಾರೆ, ಇನ್ನೇನು ಬೇಕು, ಕೂತಲ್ಲೇ ತಲೆಬೇರೆ ಕೈ ಇಟ್ಟರೆ ಬೋದೋಯ್ತು ಅಷ್ಟೇ, ಇನ್ನೇನು ಕೆಲಸ ಇಲ್ಲ, ಬೇಕಾದಷ್ಟು ಬರುತ್ತೆ ಅಂತ ಸನ್ಯಾಸ ತಗೊಳ್ಳೋರು ಇರ್ತಾರಂತೆ. ಸನ್ಯಾಸ ಇರೋದು ತಗೊಳ್ಳಕ್ಕಲ್ಲ, ಕೊಡ್ಲಿಕ್ಕೆ ಅಂತ ಶಾಸ್ತ್ರ ಹೇಳುತ್ತದೆ. ಸನ್ಯಾಸ ಏನೋ ತಗೊಳ್ಳಕ್ಕಲ್ಲ, ಕೊಡ್ಲಿಕ್ಕೆ ಅಂತ. ಏನು, ಜ್ಞಾನವನ್ನು ಕೊಡ್ಲಕ್ಕೋಸ್ಕರ ಸನ್ಯಾಸವನ್ನು ತಗೊಳ್ಳೋದು, ಧನವನ್ನು ಕಿತ್ಕೊಳ್ಳೋದಕ್ಕೋಸ್ಕರ ಅಲ್ಲ. ಅನೇಕರು ಹಾಗೆ ಮಾಡಿದ್ದಾರೆ ಅಂತ ಹೇಳುತ್ತಾರೆ. ಆಗಿನ ಕಾಲಕ್ಕೆ ನಡೆದೋಗಿತ್ತು, ಜೊತೆಗೆ ಇನ್ನೊಂದು ಕೆಲಸ ನಡೆದಿತ್ತಂತೆ. ಬರೀ ದುಡ್ಡಿನಾಶೆ ಅಷ್ಟೇ ಅಲ್ಲ, ಚಾರಿತ್ರ್ಯವೇ ಸರಿ ಇರಲಿಲ್ಲ ಎಷ್ಟೋ ಜನಗಳದು, ಕೆಟ್ಟ ಸೀರೆ ನೆಡತೆ. ಅದರಿಂದ ಏನಾಗಿತ್ತು ಅಂದ್ರೆ ಪಾರಮ ಸನ್ಯಾಸಾಶ್ರಮ ಕುಲಗೆಟ್ಟು ಹೋಗಿತ್ತು ಅಂತ ತತ್ವ ಪ್ರದೀಪದಲ್ಲಿ ತಿರುಗುಪಂಡಿತಾಚಾರ್ಯ ಬರೀತಾರೆ. ಪಾರಮಹಂಸ ಆಶ್ರಮ ಬರಹ ಯಚ್ಚೀಲ ಗಂಗಾಜಲ ಸ್ನಾತಃ. ಸನ್ಯಾಸಿಗಳೇ ಕೆಟ್ಟವರು ಅನ್ನೋ ಸ್ಥಿತಿ ಬಂದೋಗಿತ್ತು ಅಂತ ಅಷ್ಟೊತ್ತಿಗೆ. ಆಚಾರ್ಯ ಯೋಚನೆ ಮಾಡ್ತಾರೆ, ಸನ್ಯಾಸ ಅಂದ್ರೆ ಪರಮಾತ್ಮನ ವಿಭೂತಿ ರೂಪ ಹೊಂದಿದ ಆಶ್ರಮ, ಅದೊಂದು ಪವಿತ್ರವಾದ ಆಶ್ರಮ, ಕುಳುಗೆಡಿಸಿಬಿಟ್ಟಿದ್ದಾರೆ, ಅದನ್ನು ಶುದ್ಧಿ ಮಾಡಬೇಕು. ಮತ್ತೆ ಈಗ ಶುದ್ಧಿ ಮಾಡಬೇಕು, ಅದಕ್ಕೆ ಗಂಗಾ ಸ್ನಾನ ಮಾಡಿಸ್ಬೇಕಂತೆ. ಸನ್ಯಾಸಾಶ್ರಮ ಗಂಗಾ ಸ್ನಾನ ಮಾಡಿಸ್ಬೇಕು, ಅದಕ್ಕೆ ನಾವು ಸನ್ಯಾಸ ತಗೊಂಡು ಎಲ್ಲ ಸೆಟ್ರೇಟ್ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ. ಕೆಲವು ಪ್ರಶಸ್ತಿಗಳಿರ್ತವೆ, ಯಾರ್ಯಾರೋ ಕೊಟ್ಟು ಬಿಡ್ತಾರೆ, ಆ ಪ್ರಶಸ್ತಿ ಅಂದ್ರೆ ಬೇಡ ಮಾರಾಯ ಅನಿಸ್ಬಿಡುತ್ತೆ ಕೊನೆಗೆ. ಅದು ತಗೊಂಡವರೆಲ್ಲ ಅಯೋಗ್ಯರು ಅಂತ ಗೊತ್ತಾಗಿಬಿಟ್ರೆ ಪ್ರಶಸ್ತಿ ಲೂಸರ್ಸ್ ಇಟ್ಸ್ ವ್ಯಾಲ್ಯೂ ಅಂತ ಹೇಳುತ್ತಾರೆ. ಒಳ್ಳೆಯವನು ಕೊಟ್ಟ ತಕ್ಷಣ ಮತ್ತೆ ಈಗೇನಾಗುತ್ತೆ, ಓ ಆಗಿದ್ರೆ ಇನ್ನು ಪರವಾಗಿಲ್ಲ ಪ್ರಶಸ್ತಿ ಅಂತೇಳಿ ನಮಗೆ ಹೀಗೆ ಅರ್ಥ ಆಗ್ತದೆ. ಸನ್ಯಾಸಾಶ್ರಮಕ್ಕೆ ಮತ್ತೆ ಮಹತ್ವ ಕೊಡಬೇಕಾದ್ರೆ ಆಚಾರ ಸನ್ಯಾಸಿಗಳಾಗಬೇಕು, ಹೊಸ ಸನ್ಯಾಸದ ನಿಜವಾದ ಮುಖ ಹೊರಗೆ ಬರಬೇಕು. ಆಚಾರ್ಯ ಹೇಳ್ತಾರೆ, ಸನ್ಯಾಸೇತು ತುರೀವೇ ವೈ ಮಮ ಪ್ರೀತಿ ಹಿ ಗರೀಯಸಿ. ಆಚಾರ್ಯ ಕೋಟ್ ಮಾಡ್ತಾರೆ, ಸನ್ಯಾಸಿಗಳಂದ್ರೆ ಪರಮಾತ್ಮನ ಪಂಚಪ್ರಾಣ ಅಂತ, ಎಲ್ಲ ಬಿಟ್ಟು ಬಂದಿರ್ತಾರಲ್ಲ ಅದಕ್ಕೋಸ್ಕರ. ಮನೆ ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಬಂದಿರ್ತಾರ, ಅದು ಖುಷಿ ಅಂತ ದೇವರಿಗೆ. ಆದರೆ ಕೆಟ್ಟ ಹೋಗಿದ್ದರು ಶುದ್ಧಿ ಮಾಡಲಿಕ್ಕೆ ಆಚಾರ್ಯ ಸನ್ಯಾಸಾಶ್ರಮ ತಗೊಳ್ಳ ಸಂಕಲ್ಪ ಮಾಡ್ತಾ ಇದ್ದಾರೆ. ಅವತ್ತಿನಿಂದ ಸನ್ಯಾಸಾಶ್ರಮ ತಗೊಳ್ಳರು ಏನ್ ಮಾಡಬೇಕು ಅಂತ ಪ್ರಶ್ನೆ ಈಗ ಮೊದಲು. ಸನ್ಯಾಸಾಶ್ರಮಗಳು ಏನ್ ಮಾಡಬೇಕು, ಇವತ್ತೇನ್ ಮಾಡ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೇಳ್ತಾರೆ, ಮೊದಲು ಸರ್ವತ್ರ ಹರಿಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಮೊದಲು ಭೂನ್ಯಸ್ತಾಮಯ, ಎಲ್ಲ ಸನ್ಯಾಸ ಅಂದ್ರೆ ಎಲ್ಲ ಬಿಡ್ತಾ ಬಿಡ್ತಾ ಹೋಗ್ಬಿಡೋದು, ದೇವ್ರಿಗೆ ಒಪ್ಪಿಸ್ತಾ ಒಪ್ಪಿಸ್ತಾ ಹೋಗೋದು. ಅದಕ್ಕೆ ಸಮಸ್ತ ಸನ್ಯಾಸ ನಿಶ್ಚಯವನ್ನು ಮಾಡಿದ ಆಚಾರ್ಯರು ಕಂಡ ಕಂಡಲ್ಲಿ ದೇವರು ಚಿಂತನೆ ಮಾಡ್ತಾ ನಮಸ್ಕಾರ ಶುರು ಮಾಡಿಬಿಟ್ರಂತೆ. ನಮಸ್ಕಾರ ಮಾಡಿದ್ದು ನೋಡ್ತಾ, ತಂದೆ ನೋಡ್ತಾ ಇದ್ದಾರೆ. ತಂದೆ ಪುರಾಣ ಹೇಳಿದವರೆಲ್ಲ ಗೊತ್ತಿತ್ತು ಅವರಿಗೆ. ಮಗ ಮನೆ ಬಿಟ್ಟು ಹೋದಾಗಲೇ ಡೌಟ್ ಬಂದಿತ್ತು, ಈ ಯಾವ ಕಣ್ಕಡಿ ನಮಸ್ಕಾರ ಶುರು ಮಾಡಿದ್ರು ಇನ್ನು ಸನ್ಯಾಸ ಆಗೋ ನಿಶ್ಚಿತ ಅಂತ ಗೊತ್ತಾಗಿಬಿಡುತ್ತಂತೆ. ಏನೋ ಅಂತ ಇದ್ದಾರೆ ಪಾಪ. ಒಂದಿವಸ ನೋಡ್ತಾರೆ ಮನೆಯಲ್ಲಿ ಇಲ್ಲವೇ ಇಲ್ಲ ಮಗ, ಮತ್ತೊಮ್ಮೆ ಮನೆಯಲ್ಲಿಲ್ಲ. ಹೊರಟಾಯ್ತು ಆಚಾರ್ಯರು, ಎಲ್ಲಿ ಹೊರಟರು ಅಂದ್ರೆ ಅಲ್ಲಿಂದ ಉಡುಪಿಗೆ ಹೋಗ್ತಾ ಇದ್ದಾರೆ, ಅನಂತೇಶ್ವರ ದೇವರ ಸನ್ನಿಧಾನ. ಅಲ್ಲಿ ಒಬ್ಬ ಸನ್ಯಾಸಿಗಳು ಅಚ್ಯುತ ಪ್ರೇಕ್ಷರು ಅಚ್ಯುತ ಪ್ರಜ್ಞರು ಅಂತ ಅವರ ಹೆಸರು. ಅವರ ಹತ್ರ ಆಚಾರ್ಯರು ಹೋದ್ರಂತೆ. ನಮಗನಿಸ್ತದೆ ಏನು ಪುಣ್ಯ ಮಾಡಿದ್ರು ಆ ಬ್ರಾಹ್ಮಣ ಪಾಪ, ಮಧ್ವಾಚಾರ್ಯ ಹುಡುಕೊಂಡು ಹೋಗ್ತಾರೆ ಅಂತ ಕೇಳಿದ್ರೆ ಎಷ್ಟು ಪುಣ್ಯ ಮಾಡಿರಬೇಕು. ಏನು ಸುಕೃತವ ಮಾಡಿದಳೋ ಯಶೋದೆ, ಕೃಷ್ಣ ನನ್ನ ಆಡಿಸ್ತಾಳಲ್ಲ ಅಂತ ಹೇಳ್ತಾರಲ್ಲ, ಇವರು ಎಂಥ ಪುಣ್ಯಾತ್ಮರು ಅಚ್ಯುತ ಪ್ರೇಕ್ಷರು ಅಂದ್ರೆ ಆಚಾರ್ಯ ಹೇಳ್ತಾರೆ, ಸೌಂದರ್ಯದಲ್ಲಿ ಬರೀತಾರೆ ತಿರುಕಪಂಡಿತ ಆಚಾರ್ಯರು. ಅವರು ಅಂತಿಂತ ಪುಣ್ಯ ಮಾಡಿರಲಿಲ್ಲ, ಬಾರಿ ದೊಡ್ಡ ಪುಣ್ಯ ಮಾಡಿದ್ರು ಅಚ್ಯುತ ಪ್ರೇಕ್ಷಾಚಾರ್ಯರು. ಒಳ್ಳೆ ಸನ್ಯಾಸಿಗಳು ಪಾಪ ಅವರು. ಆದರೆ ಅವರು ಹಿಂದಿನ ಜನ್ಮದಲ್ಲಿ ಆಗಲೂ ಸನ್ಯಾಸಿಗಳೇ ಆಗಿದ್ದರಂತೆ. ಅದು ಪಾಂಡವರ ಕಾಲ, ಪಾಂಡವ ರಾಜ್ಯ ಆಳುತ್ತಿದ್ದ ಕಾಲ. ಆಗ 10,000 ಸನ್ಯಾಸಿಗಳು ಧರ್ಮರಾಜನ ಮನೆ ನಿತ್ಯ ಭಿಕ್ಷೆ ಬರ್ತಿದ್ರಂತೆ. 10,000 ಸನ್ಯಾಸಿಗಳು ಬರ್ತಿದ್ರಂತೆ. ಅಂತ ಎಲ್ಲ ಶುದ್ಧ ಸನ್ಯಾಸಿಗಳವರು. ಆಗ ಅವರೆಲ್ಲ ಹಸ್ತೋದಕಾಯಿ ಕಳಿಸ್ತಾ ಇದ್ರು ಪಾಪ ಅಷ್ಟು ಜನಕ್ಕೇನೆ. ಅಂತ 10,000 ಸನ್ಯಾಸಿಗಳಲ್ಲಿ ಒಬ್ಬರು ಅಚ್ಯುತ ಪ್ರೇಕ್ಷರ ಹುಟ್ಟಿ ಬಂದಿದ್ದಾರೆ, ಇದು ಗಮನಿಸಬೇಕು. ಅಲ್ಲಿ ಸನ್ಯಾಸಿಗಳು ಇಲ್ಲೂ ಸನ್ಯಾಸಿಗಳೇ. ಇಂಥ ಪುಣ್ಯ ಎಲ್ಲಿಂದ ಬಂತು ಅಂದ್ರೆ, ಪುರೈಷ ಕೃಷ್ಣ ಕರಸಿದ್ಧ ಶುದ್ಧಿಮತ್ ವರಾನ್ನ ಭುಕ್ತ್ಯ ಕಿಲ ಪಾಂಡವಾಲಯೇ ವಿಶೋಧಿತಾತ್ಮ ಬಧುಕೃತ್ ಪ್ರವೃತ್ತಿಮಾನ್ ಚಚಾರ ಕಾಮಶ್ಚಿತ್ ಪರಿವತ್ಸರಾನ್ಮುದ. ಅನೇಕ ವರ್ಷಗಳ ಕಾಲ ಮಧುಕರ ವೃತ್ತಿಗೆ ಅಂತ ಹೊರಟು ಬಾಮಂಡವರ ಮನೆಯ ಮುಂದೆ ಭಿಕ್ಷಾಂದೇಹಿತ ನಿಲ್ತಾ ಇದ್ರು. ಆಗ ಅವರ ಪಾತ್ರೆಗೆ ಭಿಕ್ಷೆ ಬೀಳ್ತಾ ಇತ್ತು. ಎಂಥ ಅನ್ನ ಅಂದ್ರೆ, ಅದು ದ್ರೌಪದಿ ತಯಾರು ಮಾಡಿದ ಅನ್ನ, ಭೀಮಸೇನ ನೈವೇದ್ಯ ಮಾಡಿದ ಅನ್ನ. ಅದನ್ನ ತಿಂದಿದ್ದಕ್ಕೆ ಎಷ್ಟು ಮೇಲೆ ಬಂದಿದ್ದಾರೆ ಗೊತ್ತಾ ಅಂತ ಹೇಳಿದ್ದಾರೆ. ಯಾಚೆಯೇ ಶ್ರೋತ್ರಿಯಶ್ಚ ಅನ್ನಂ ತದಭಾವೇ ಜಲಂ ಪಿಬೇತ್ ಅಂತ ಶಾಸ್ತ್ರ. ಭಾರತೀ ದೇವಿ ಸಿದ್ಧ ಮಾಡಿರೋ ಅನ್ನ, ಅದನ್ನು ನೈವೇದ್ಯ ಮಾಡಿದ್ದು ಭಾರತೀ ರಮಣ. ಅದನ್ನ ತಗೊಳ್ಬೇಕಾದ್ರೆ ಎಷ್ಟು ಭಾಗ್ಯ ಇರಬೇಕು ಇವರಿಗೆ. ಅದರ ಪುಣ್ಯದ ಫಲ ಇಲ್ಲಿ ಆಚಾರ್ಯರಿಗೆ ಗುರು ವಂಶಗಳ ಯೋಗ ಬಂತವರಿಗೆ ಅಂತ ಹೇಳ್ತಾರೆ. ಅಚ್ಯುತ ಪ್ರೇಕ್ಷರು ಅಂತದ್ದು ಯೋಗ ಬಂತು. ನಮಗೆ ಎಲ್ಲಿ ಊಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಇದು ಭಾರಿ ವಿಶೇಷ. ಇದು ಒಂದು ಇವತ್ತು ಎಲ್ಲೆಲ್ಲೋ ತಿಂತಾರಲ್ಲ, ಮುಂದೆ ಎಲ್ಲಿ ಹುಟ್ಟುತ್ತಾರೋ ಅದೇ ಆಶ್ಚರ್ಯ ಆಗಿಬಿಡ್ತದೆ. ಆಮೇಲೆ ಎಲ್ಲಿ ತಿಂತಾರೋ ಎಲ್ಲಿ ಹುಟ್ಟುತ್ತಾರೋ ಆ ಭಯ ಆಗಿಬಿಡ್ಬೇಕು ನಮಗೆ. ಅದಕ್ಕೆ ಪ್ರಸಾದ, ದೇವರ ಪ್ರಸಾದ ಸ್ವೀಕಾರ ಮಾಡಬೇಕು. ಪ್ರಸಾದಕ್ಕೆ ಅಂತೇಳಿ ಎಲ್ಲೋ ಹೋಗಬೇಕಾಗಿಲ್ಲ, ಮನೆಯಲ್ಲ ದೇವರ ನೈವೇದ್ಯ ಪ್ರಸಾದ ತಯಾರಾಯ್ತಲ್ಲ ಆಗ್ಲೇನೆ. ದ್ರೌಪದಿ ದೇವಿ ಮಹಾರಾಣಿ, ಯುವರಾಣಿ, ಸ್ವಂತ ಅಡಿಗೆ ಮಾಡ್ತಿದ್ರಂತವ್ರು. ಇದು ಆಶ್ಚರ್ಯ. ಯಾತಕ್ಕೆ ದೇವರ ನೈವೇದ್ಯಕ್ಕೋಸ್ಕರ ನಮ್ಮ ಕೈಯಲ್ಲಿ ಅಡಿಗೆ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ರಂತ. ಅಂದ್ರೆ ಕೈಯಿರೋದೇ ಅದಕ್ಕೋಸ್ಕರ. ಗಂಡಸು ಸಾಲಿಗ್ರಾಮ ಮುಟ್ಟಬೇಕು, ಹೆಂಗಸರು ನೈವೇದ್ಯಕ್ಕೆ ಅನ್ನ ತಯಾರು ಮಾಡಿ ಇಡಬೇಕು. ಆಗ ನಿಜವಾದ ದಾಂಪತ್ಯ ಗೃಹಸ್ಥಾಶ್ರಮ ಅಂದ್ರೆ ಅದೇನೆ. ಅದರ ಫಲಿತಾಂಶ ಇಲ್ಲಿ ಕಾಣ್ತಾ ಇದೆ. ಆ ದೃಷ್ಟಿಯಲ್ಲಿ ಮಧ್ವಾಚಾರ್ಯರ ಪವಿತ್ರವಾದಂತಹ ವಿಶೇಷವಾದಂತಹ ಹಿರಿಮೆಯ ಅನ್ನವನ್ನು ತಿಂದಿದ್ದರ ಫಲ ವಾಸ ಮಾಡ್ತಾ ಇದ್ರು. ಅವರು ಬಂದಿದ್ದೆಲ್ಲಿಂದ ಅಂತ ಕೇಳಿದ್ರೆ, ಹಂಸನಾಮಕ ಪರಮಾತ್ಮರ ಪರಂಪರೆಯ ಪೀಠದಲ್ಲಿ ಬಂದವರು ಪುಣ್ಯಾತ್ಮರು. ಅಲ್ಲಿ ಬಂದು ಮತಗಳು ಕೆಟ್ಟೋಗಿದ್ರಿಂದ ಅನಂತೇಶ್ವರ ಸೇವೆ ಮಾಡಿಕೊಂಡಿದ್ರು. ಆಚಾರ್ಯ ಅಲ್ಲಿಗೆ ಹೋದ್ರು. ಒಂದು ಪ್ರಶ್ನೆ, ಆಚಾರ್ಯ ತಾವೇ ಸನ್ಯಾಸ ತಗೊಂಡ್ರೆ ಮುಗಿದು ಹೋಗ್ತಿತ್ತು, ಯಾಕೆ ಹೋಗ್ಬೇಕಾಗಿತ್ತು ಅಂತ ಪ್ರಶ್ನೆ. ಈಗ ಇವತ್ತೆಲ್ಲ ಸ್ವಯಂ ಗುರುತ್ವನೇ ಜಾಸ್ತಿ, ತಾನೇ ಗುರುತ್ವ ಮುಗಿತಲ್ಲ, ದೇವ್ರಮನ್ ಕಾಯಿ ಇಟ್ಟ ಸನ್ಯಾಸ ತಗೊಂಡ ಮುಗಿದು ಹೋಗ್ತಿತ್ತು ಅಲ್ಲಿಗೆ ಅಂತ ಕೇಳಿದ್ರೆ, ಅದು ಧರ್ಮ ಅಲ್ಲ ಅಂತ ಹೇಳಿದ್ದಾರೆ. ತಾನೇ ಡಿಗ್ರಿ ತಗೊಂಡ ಅಂತ ಕೇಳಿದ್ರೆ, ತಾನೇ ಪ್ರಿಂಟ್ ನೋಟ್ ಪ್ರಿಂಟ್ ಮಾಡ್ಕೊಂಡು ಬಂದ್ರೆ ಏನ್ ಮಾಡ್ಬೇಕು ಅದಕ್ಕೀಗ, ತಾನೇ ಪ್ರಿಂಟ್ ಮಾಡ್ಕೊಂಡ, ತಾನೇ ಸೈನ್ ಮಾಡ್ಕೊಂಡ ಗೆಸ್ಟ್ ಆಫೀಸರ್ ಅಂತ ಹೇಳಿದ್ರೆ, ಆ ಟ್ರೂ ಕಾಪಿ ಅಲ್ಲ, ಅದು ನಿಜವಾಗ್ಲೂ ಫಾಲ್ಸ್ ಟ್ರೂ ಕಾಪಿ ಆಗ್ತದೆ ಅಷ್ಟೇ, ರಿಯಲ್ ಟ್ರೂ ಕಾಪಿ ಆಗೋದಿಲ್ಲ, ಫಾಲ್ಸ್ ಟ್ರೂ ಕಾಪಿ ಆಗ್ತದೆ, ತಾನೇ ಸೈನ್ ಮಾಡ್ಕೊಳ್ಳೋಗಿಲ್ಲ ಅದಕ್ಕೆ. ಅದಕ್ಕೆ ಸನ್ಯಾಸಾಶ್ರಮವನ್ನ ಯೋಗ್ಯರಿಂದ ತಗೊಳ್ಳಬೇಕು ಅಂದ್ರೆ ಜಗತ್ತಿ ತೋರಿಸಲಿಕ್ಕೆ. ಆಚಾರ್ಯ ಹೊಸ ಸನ್ಯಾಸ ತಗೊಳ್ಳೇಬೇಕಾಗಿಲ್ಲ, ಅವ್ರ ಸ್ವರೂಪದ ಸನ್ಯಾಸಿಗಳು. ದೇವತೆಗಳು ಸದಾ ನಿತ್ಯ ನಾಲ್ಕಾಶ್ರಮದಲ್ಲೂ ಇರ್ತಾರಂತವ್ರು, ಅವ್ರು ಹೊಸತ ತಗೊಳ್ಳ ಕಾರಣ ಇಲ್ಲ. ಲೋಕಕ್ಕೋಸ್ಕರವಾಗಿ ತೋರಿಸಿಕೊಡ್ತಾರೆ, ಸನ್ಯಾಸಿ ಇನ್ನೊಬ್ಬರಿಂದ ತಗೊಳ್ಳಿ, ಯಾರೂ ಆಗಬಾರದು, ಯೋಗ್ಯರಾಗಿರಬೇಕು ಅಂತ ಹೇಳೋದಕ್ಕೋಸ್ಕರ ಆಚಾರ್ಯ ಮಾಡಿದ ಒಂದು ವಿಳಾಸ ಇದೆ, ವಿಡಂಬನೆ ಅಷ್ಟೇನೆ. ಅವರ ಹತ್ರ ಹೋದ್ರು. ಅವರು ಒಳ್ಳೆ ಉಪಾಸಕರವರು, ಆಗಿನ ಕಾಲ ಸಂಪ್ರದಾಯದಂತೆ ಅದ್ವೈತ ವೇದಾಂತದಲ್ಲಿ ಬಹಳ ಪ್ರಾವೀಣ್ಯ ಪಡೆದಿದ್ರು ಅವರು. ಅವರ ಗುರುಗಳು ಅದ್ವೈತ ವೇದಾಂತವನ್ನೇ ಅವರಿಗೂ ಹೇಳಿಕೊಟ್ಟಿದ್ರು. ಆದ್ರೆ ಹೋಗೋದಕ್ಕಿಂತ ಮುಂಚೆ ಅಂತ್ಯಕಾಲದಲ್ಲಿ ಕರೆದಿದ್ರು ಅಚ್ಯುತ ಪ್ರೇಕ್ಷರನ್ನ. ಅಚ್ಯುತ ಪ್ರೇಕ್ಷರೇ, ಒಂದು ಮಾತು ಹೇಳ್ತೇನೆ, ಹುಷಾರಾಗಿರಿ ಅಂತ ಹೇಳಿ. ಏನು ಅಂದ್ರೆ, ನಾವು ಏನು ಅದ್ವೈತವನ್ನು ಓದ್ತಾ ಇದ್ದೇವೆ, ಮಾಯಾವಾದವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ, ಇದು ಯಾರಿಗೂ ಸಿದ್ಧಿ ಬಂದಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಮೇ ಗುರೋರ ಪ್ರಪರೋಕ್ಷತಾಂ ಕಥಂ, ನಮ್ಮ ಗುರುಗಳಿಗಾಗಲಿ ನನಗಾಗಲಿ ಸಿದ್ಧಿ ಬಂದಿಲ್ಲ, ಸಿದ್ಧಿ ಬರೋ ಸಂಭವನೂ ಇಲ್ಲ. ಅಹಂ ಸ್ವಯಂ ಬ್ರಹ್ಮ ನ ಕಿಂಚಿದಸ್ತಿ ಮತ್ಪರಂ, ನಾನೇ ಬ್ರಹ್ಮ ಅನ್ನೋ ವಿಚಾರ ಹೇಗೆ ಸಿದ್ಧಿ ಬರುತ್ತೆ? ಸಾಧ್ಯ ಇಲ್ಲ. ಅಂದಮೇಲೆ ಈ ಮತದಲ್ಲಿ ನಾವು ನಂಬಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ನಿಮಗೆ ನಾನು ಹೇಳ್ತೇನೆ, ಇದನ್ನು ಉಪಾಸನೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ರು. ಸರಿಯಾದ ಮತ ಯಾವುದು? ನನಗೂ ಗೊತ್ತಿಲ್ಲ ಅಂಥೇಳಿ. ಸರಿಯಾದ ಮತ ನನಗೂ ಗೊತ್ತಿಲ್ಲ, ಇದು ಸರಿಯಾದ ಮತ ಅಂತೂ ಅಲ್ಲ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ತಥೋ ಮುಕುಂದಂ ಭಜ ಸಂವಿದೇ ಮುದ, ನಾರಾಯಣ ಜ್ಞಾನ ಕೊಡು ಅಂತ ದೇವರನ್ನ ಆರಾಧನೆ ಮಾಡು ಅಂತ ಹೇಳಿದ್ದಾರೆ. ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಅದು. ಆರಾಧನೆ ಮಾಡಿ ಸರಿ ಹೋಗ್ತದೆ. ಆ ರೀತಿ ಮಾಡ್ಲಿಕ್ಕೋಸ್ಕರ ಅವರು ಕೂತಿದ್ದರ ಫಲ ಅನಂತೇಶ್ವರ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅನಂತೇಶ್ವರ ಮುಕುಂದ ಲಿಂಗಾಕಾರದಲ್ಲಿ ನಾರಾಯಣ ಸೇವೆ ಮಾಡ್ಕೊಂಡು ಅಲ್ಲೇ ವಾಸ ಮಾಡ್ತಾ ಇದ್ರು. ಅವ್ರ ಹತ್ರ ಇವರು ಬಂದ್ರು. ಒಂದು ಸೇವೆ ಮಾಡ್ತಾ ಇದ್ದಾಗ ಅವರು ಸೂಚನೆ ಆಯ್ತಂತೆ. ಒಂದು ದಿವಸ ದೇವ್ರು ಹೇಳಿದ್ರಂತೆ, ಅಚ್ಯುತ ಪ್ರೇಕ್ಷರೇ, ಜ್ಞಾನ ಬೇಕು ಜ್ಞಾನ ಬೇಕು ಅಂತ ಕೇಳ್ತಾ ಇದ್ದೀರಿ, ನಿಮಗೆ ಸಿಗುತ್ತೆ ಅಂತ ಹೇಳಿದ್ರು. ಯಾರಿಂದ ಸಿಗುತ್ತೆ? ಭವಿಷ್ಯತಃ ಶಿಷ್ಯವರಾಧಿ ವಿದ್ಧಿಮಾಂ, ನಿಮ್ಗೆ ಶಿಷ್ಯ ಬರ್ತಾನೆ ಅವನಿಂದ ಜ್ಞಾನ ಬರುತ್ತೆ ಅಂತ ಹೇಳಿದ್ರಂತೆ. ಉಲ್ಟ ಗುರುಗಳು ಬಂದ್ರೆ ಜ್ಞಾನ ಕೊಡೋದು ಕಷ್ಟ, ಶಿಷ್ಯರಿಂದ ಜ್ಞಾನ ಬರುತ್ತೆ ಅಂತ ಹೇಳಿದ್ರಂತೆ. ಅಂತ ಮ್ಯಾಜಿಕ್ ಇದು. ಅಂದ್ರೆ ಆಚಾರ್ಯ ದೊಡ್ಡವರು ಅಂತ ಎಲ್ಲ ಸ್ಟೇಜಲ್ಲೂ ಗೊತ್ತಾಗತಕ್ಕಂಥ ಅಂಶ ಇದು. ಅವ್ರು ಯಾವಾಗ ಬರ್ತಾನೋ ಶಿಷ್ಯ, ಯಾವಾಗ ಬರ್ತಾನೋ ಶಿಷ್ಯ ಅಂತ ಗುರುವಿನ ಕಾಯೋದು ಕಷ್ಟ, ಶಿಷ್ಯನ ಕಾಯ್ತಾ ಕೂತರು ಪಾಪ. ಶಿಷ್ಯ ಬರ್ತಾನೆ ಅಂತ ಶಬರಿ ರಾಮನಿಗೋಸ್ಕರ ಕಾದ ಹಾಗೆ ಇವರು ಆಚಾರ್ಯಗೋಸ್ಕರ ಕಾಯ್ತಾ ಕೂತಿದ್ದಾರೆ. ಆಚಾರ್ಯರು ಬಂದ್ರೆ ಅಲ್ಲಿಗೆ, ಆಚಾರ್ಯ ಅಂತ ಗೊತ್ತಿಲ್ಲ ಅವ್ರಿಗೆ ಇನ್ನು ಕೂಡ. ನಿಷೇಧ ಮಾಡ್ಕೊಂಡು ಆಚಾರ್ಯ ವಾಸ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಸುದ್ದಿ ಹೋಯ್ತು, ಹುಡುಕೊಂಡ್ಬಂದ್ರು ಎಲ್ಲಿದ್ದಾರೆ ಮಗ, ಏನು ವಿಷಯ ವಾಸುದೇವ ಅಂತಾರೆ. ನಾನು ಸನ್ಯಾಸಿ ಆಗ್ತೇನೆ ಅಂತ ಹೇಳಿದ್ರು. ಬಹಳ ದುಃಖ ಆಯ್ತು ಅವರಿಗೆ. ವಾಸುದೇವ ದಯವಿಟ್ಟು ಸನ್ಯಾಸಿ ಆಗಬೇಡ ಅಂತ ಹೇಳಿದ್ರು. ಸನ್ಯಾಸಿ ಆಗಬೇಡ, ಇದೊಂದು ಪದ್ಧತಿ ಇದು. ಮಕ್ಕಳು ಸನ್ಯಾಸಿ ಆದಾಗ ಆಗ್ತೇನೆ ಅಂತ ಹೊರಟೆ ತಂದೆ ತಾಯಿಗಳು ಬೇಡ ಅಂತ ಹೇಳಿ ಹೇಳ್ತಾರೆ. 29 ದಿನ ಮೊದಲಾಗಿ ಬಿಡು ಮಾರಾಯ ಅಂತ ಹೇಳ್ತಾರೆ. ಪೀಠ ಸಿಕ್ಬಿಡ್ತದಲ್ಲಿ ಕೂತಲ್ಲೇನೆ. ಇವತ್ತಿನ ಕಾಲ ಬೇರೆ, ಹಿಂದಿನ ಕಾಲ ಅಂದ್ರೆ ಸನ್ಯಾಸಿಗಳಾಗೋದು ಅಂದ್ರೆ ಮನೆ ಬಿಡೋದು ಅಂತ ಅರ್ಥ. ಇವತ್ತು ಮಠನೆ ಮನೆ ಮಾಡ್ಕೋಬಹುದು ಅಂತ ಅರ್ಥ. ಎಷ್ಟೋ ಸರ್ತೆ ಎಲ್ರೂ ಅಲ್ಲ, ಎಲ್ರೂ ಅಲ್ಲ, ಅನೇಕ ಸ್ಥಿತಿ ಬಂದೋಗಿದೆ. ಅದೊಂದು ದುರಂತ, ನಿಜವಾದ ದುರಂತ ಅದು. ಒಂದು ಅದಕ್ಕೆ ನಾವು ಬಹಳ ಗಂಭೀರ ಯೋಚನೆ ಮಾಡತಕ್ಕಂತಹ ಕಾಲ. ಮಧ್ವಿಜ ಯಾತಕ್ಕೆ ಓದಬೇಕು ಅಂದ್ರೆ ಶುದ್ಧವಾದ ಪರಿಕಲ್ಪನೆ ಬರಲಿಕ್ಕೋಸ್ಕರವಾಗಿ. ಇದು ಯಾರದ ನಿಂದೆ ಅಲ್ಲ, ಎಲ್ಲ ಕಡೆ ನಮ್ಮ ವಿಚಿತ್ರ ನಡೀತಾ ಇರೋ ಕಾಲ ಇದೊಂದು ಕಲಿಯುಗ ಅಂತ ಹೇಳಿ ಏನೇನೋ ಆಗ್ತಾ ಇರುತ್ತೆ. ಸೆಟ್ರೇಟ್ ಮಾಡ್ಕೋಬೇಕಾದ್ರೆ ನಮಗೆ ಮಾಡಲ್ಬೇಕಲ್ಲ. ಆಚಾರ್ಯರೇ ನಮಗೆ ಮೂಲಭೂತ ಗುರುಗಳು. ಆಚಾರ್ಯರು ನೋಡಿಸಿ ತಯಾರು ಮಾಡಿಕೊಂಡು ಎಲ್ಲ ಸರಿ ಮಾಡ್ಕೊತ ಹೋಗ್ಬೇಕು. ನಾವು ಸರಿಯಾಗಿದ್ದ ವಾಚ್ ನೋಡಿ ಟೈಮ್ ಸೆಟ್ ಮಾಡ್ತೇವಲ್ಲ, ಹಾಗೆ ನಮ್ಮ ವಾಚ್ ಕೆಟ್ಟೋಗಿದೆ ಏನ್ ಮಾಡ್ತೇವೆ? ಒಳ್ಳೆ ವಾಚ್ ನೋಡ್ಕೊಂಡು ಟೈಮ್ ಸೆಟ್ ಮಾಡ್ತೇವೆ. ಎಲ್ಲ ಕೆಟ್ಟ ವಾಚ್ ಇದ್ರೆ ಗೋವಿಂದ ಅಷ್ಟೇನೆ. ಒಳ್ಳೆ ವಾಚ್ ಸಿಕ್ಕರೆ ಸರಿ ಮಾಡ್ಕೋತೇವಲ್ಲ. ಇವತ್ತು ವಾಚ್ ಮಾಡ್ಬೇಕಷ್ಟೇನೆ. ನಾವು ವಾಚ್ ಆಚಾರನ್ನ ಸರಿಯಾಗಿ ಜೀವನವನ್ನು ವಾಚ್ ಮಾಡಿದ್ರೆ ನಮಗೆ ಆಗ ಅರ್ಥ ಆಗ್ತದೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆ ಹೊತ್ತಿಗೆ ತಗೋಬೇಡ ಸನ್ಯಾಸ ಅಂದ್ರೆ, ನಾನು ತಗೋತೇನೆ ಅಂತ ಹೇಳಿದ್ರು. ಮಾತುಕತೆ ಬಹಳ ನಡೀತಾ ಇದೆ, ಎಲ್ಲ ಬೇಡ ಹೊತ್ತಾಗ್ತಾ ಇದೆ. ಇನ್ನು 3ನೇ ದಿವಸ, ಇನ್ನು 4ನೇ ದಿವಸ ಇರೋದು. ಆಚಾರ್ಯ ಬದರಿಕಾಶ್ರಮಕ್ಕೆ ಹೋಗೋವರೆಗೂ ಹೇಳಬೇಕಾದ್ರಿಂದ ಅದನ್ನು ಯಾವುದನ್ನು ಹರಸಾಗಿಲ್ಲ. ವಿಚಿತ್ರವಾದ ಬದ್ಧ ವಿಜಯ ಅಂತ ಹೇಳಿದರೆ ಅದು ಭಾಗವತ ಪುರಾಣ ಇದ್ದ ಹಾಗೆ, ಮಹಾಭಾಗವತರ ಕಥೆ. ಭಾಗವತ ಪುರಾಣ ಆಗಲೇಬೇಕಲ್ಲ ಅದು. ಆದಷ್ಟು ನಾವು ಬೋಡಿಸ್ಲೇಬೇಕಾಗ್ತದೆ ಕೆಲವು ಕಡೆಗೆ. ಅವರಂದ್ರಂತೆ, ವಾಸುದೇವ ದಯವಿಟ್ಟು ಸನ್ಯಾಸ ತಗೋಬೇಡ, ನೋಡು ಮಹಾರಾಯ ನಮಸ್ಕಾರ ಮಾಡ್ತೇವೆ ಅಂತ ಪ್ರದರ್ಶನೆಯಾಗಿ ನಮಸ್ಕಾರ ಮಾಡಿಬಿಟ್ರೆ. ಪರೀತ್ಯ ಪುತ್ರಾಯ ರತಿಂಬಿತೇನತು ಹೂ, ಆಚಾರ್ಯನಂತೆ ಭಲೇ ಅಂತ ಹೇಳ್ತಾರೆ. ದೇವರು ಎಷ್ಟು ದೊಡ್ಡವನು ಅಂತ ಹೇಳಿಬಿಡ್ತಾರೆ ಆಚಾರ್ಯ. ದೇವರು ಎಷ್ಟು ದೊಡ್ಡವನು, ಯಾಕೆಂದ್ರೆ ನಿಮ್ಮ ಅಪ್ಪಣೆ ನನಗೆ ಬೇಕಾಗಿತ್ತು, ಕೊಡಿಸಿಬಿಟ್ಟ ದೇವರು ಅಂತ ಹೇಳ್ತಾರೆ. ಕೊಡಿಸಿಬಿಟ್ಟ ನಮಗೆ ಬೇಡ ಅಂತ ಹೇಳ್ತಿದ್ದೀವಲ್ಲ ಅಂದ್ರು. ಹೌದು, ಬೇಡ ಅಂತ ಹೇಳ್ತಿದ್ದೀರಿ ಬಾಯಲ್ಲಿ, ಕೃತಿಯಲ್ಲಿ ಏನ್ ಮಾಡಿದಿರಿ? ನಮಸ್ಕಾರ ಮಾಡಿದಿರಿ. ನತಿರ್ನ ಶುಶ್ರೂಷು ಜನಾಯ ಶಸ್ಯತೆ, ದೊಡ್ಡವರು ಚಿಕ್ಕವರು ನಮಸ್ಕಾರ ಮಾಡಬಾರದು. ನೀವು ಮಾಡಿದ್ದೀರಿ, ಮಾಡಬಹುದು ಸನ್ಯಾಸಿಗಳಾದರೆ, ಮಾಡಿದ್ದೀರಿ ಸನ್ಯಾಸಿ ಆಗುವಂತ ಅರ್ಥ ಅಂತ ಹೇಳಿದಿರಿ ಅಂದ್ರಂತ. ಪೂರ್ಣ ಪ್ರಜ್ಞರ ಮುಂದೆ ಯಾರು ವಾದ ಮಾಡ್ತಾರೆ ಲೆಕ್ಕ ಹಾಕಿ? ತಂದೆ ತಾಯಿಯವರು ಎಂತ ಬದ್ಧತೆ ಮಾಡಿಕೊಂಡವಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಟ್ರು. ಸನ್ಯಾಸ ತಗೋಬೇಡ ವಾಸ್ತೇವ ಅಂದ್ರೆ ಹೊರಟೋದ್ರು. ನಾನು ಬಿಡೋದಿಲ್ಲ ಅಂತ ಇವರು ಅಂದ್ರು. ಮನೆಗೆ ಹೋದ ಮೇಲೆ ಮತ್ತೆ ವಾಪಸ್ ಬಂದ್ರು. ಪಾಪ ಆ ಉಡುಪಿಯಲ್ಲಿರಲಿಲ್ಲ ಆಚಾರ್ಯರು. ನೇತ್ರಾವತಿ ತೀರದ ಒಂದು ಮಠದಲ್ಲಿ ಒಂದ್ ಕಡೆಗೆ ಇದ್ರು ಗುರುಗಳ ಸಮೇತ. ಅಲ್ಲಿಗೆ ಹೋದ್ರು. ವಾಸುದೇವ ಸನ್ಯಾಸ ತಗೋಬೇಡ ಅಂತ ಹೇಳಿದ್ರು. ಅಪ್ಪ ನಾನು ತಗೊಳ್ತೇನೆ ಅಂತ ಹೇಳಿದ್ರು. ವಾಸುದೇವ ಸನ್ಯಾಸ ತಗೊಳ್ಳೋದಾದ್ರೆ ನಾನು ಪ್ರಾಣ ಕಳ್ಕೊತೇನೆ ಅಂತ ಹೇಳಿದ್ರು. ಸನ್ಯಾಸ ತಗೊಂಡ ಪ್ರಾಣ ಕಳ್ಕೊಳ್ತೇನೆ. ಸಾಹಸ ಪ್ರತಿಶ್ರವೋಮೇ ದೃಢ ಇತ್ಯ ಭಾಷತ. ಅವ್ ಏನ್ ಮಾಡಿದ್ರು ಗೊತ್ತಾ? ಅಪ್ಪ ನಾನು ಸನ್ಯಾಸ ತಗೊಂಡು ಪ್ರಾಣ ತಗೊಂಡ್ಬಿಡ್ತೀರಿ, ಕಳ್ಕೊಂಡ್ಬಿಡ್ತೀರಾ? ಆಯ್ದು ಅಂತ ಹೇಳಿದ್ದು ಹುಟ್ಟಿದ್ರಲ್ಲ ವಸ್ತ್ರ ತಗೊಂಡು ಹರಿದು ಚೋಪಿಯನ್ನು ಹಾಕೊಂಡ್ಬಿಟ್ಟು ನಾನು ಸನ್ಯಾಸಿ ಆದೆ ಅಂತ ಹೇಳಿದ್ರು. ನೀವು ಪ್ರಾಣ ಕಳ್ಕೋಬಹುದು ಅಂದ್ರಂತೆ. ಪ್ರಾಣ ಕಳ್ಕೋಬಹುದು ಇಷ್ಟು ಕಚ್ಚ ಮಕ್ಕಳು ಕೇಳಿಬಿಟ್ರೆ ಅಪ್ಪ ಅಮ್ಮ ಬಾವಿ ಆಡ್ತೇವ್ರೆ ಹಾರ್ರಿ ಅಂತ ಹೇಳ್ಬಿಡ್ಬೋದು ಅಂತ ಅರ್ಥ. ಆಚಾರ್ಯ ಹೇಳಿದ್ದಾರಲ್ಲ, ನಮ್ಮ ಗುರುಗಳೇ ಹೇಳಿದ್ದಾರೆ ಅಂದ್ರೆ ಮತ್ತೆ ಮಾತೇ ಇಲ್ಲ. ನಮ್ಗೆ ಅನಿಸ್ತದೆ ಏನು ಆಚಾರ್ಯ ಈಗೆಲ್ಲ ಮಾಡ್ತಾರಲ್ಲ, ಇದೇನು ಶಿಕ್ಷಣ ಆಗ್ತದ ಅಂತ ಕೇಳಿದರೆ, ಹುಡುಗವ್ರು ಹೇಳಿದ್ರೆ ಅಕ್ಷಮ್ಯ ಅಪರಾಧ, ಆಚಾರ ಮಾಡಿದ್ರೆ ಅತ್ಯಂತ ಯೋಗ್ಯ ಇದು. ಯಾತಕ್ಕೆ ಗೊತ್ತಾ, ನೀವೇನಂತಿದ್ದೀರಿ ಪ್ರಾಣ ಕಳ್ಕೊತೀರಿ ಅಂತೀರಿ, ಕಳ್ಕೊಳ್ಳಿ ಅಂತ ಹೇಳಿದ್ರು ಆಚಾರ್ಯರು. ಯಾತಕ್ಕೆ ನಾನು ಪ್ರಾಣದ ದೇವತೆ, ನಾನು ಇಲ್ಲಿರ್ಬೇಕಾದ್ರೆ ಹೇಗೆ ಪ್ರಾಣ ಕಳ್ಕೊತೀರಿ ಅಂತ ಆಚಾರ್ಯರು ಕೇಳ್ತಾರೆ. ಅರ್ಥ ಮಾಡ್ಕೊಂಡ್ರೆ ಹುಡುಗವರಂದ್ರೆ ಪ್ರಯೋಜನ ಇಲ್ಲ, ಆಚಾರ್ಯ ಅನ್ಬೇಕು. ಇವತ್ತು ಯಾರು ಅಂತ ಕೇಳಿದ್ರೆ ಬಸ್ ಹೋಗ್ತಾ ಇದೆ, ಎಲ್ಲರೂ ಹತ್ರ ಹತ್ರ ಅಂತ ಇರ್ತಾರೆ, ಹೋಗ್ಲಿ ಬರೋದಿಲ್ಲ ಅಂತ ಅವನು, ನೀವೆಲ್ಲ ನಾನಂತೂ ಬರೋದಿಲ್ಲ ಅಂತ ಹೇಳ್ತಾರೆ, ಹೋಗ್ಬಿಡುತ್ತೆ ಬಸ್ ಅಂತಾರೆ, ಹೋಗ್ಲಿ ಬಿಡಿ ಅಂತ ಹೇಳಿದ್ರೆ, ಯಾಕೆ ನಾನೇ ಡ್ರೈವರ್ ಅಂತಾನೆ, ಇಲ್ಲಿ ಹೋಗುತ್ತೆ ಬಸ್ ನಾನೇ ಡ್ರೈವರ್. ಇವತ್ತು ಪ್ರಾಣ ಹೆಂಗ್ ಬಿಡ್ತೀರಿ, ನಾನೇ ಮುಖ್ಯ ಪ್ರಾಣ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಆಚಾರ್ಯರು ತಂದೆಯನ್ನು ಪ್ರಾಣ ಬಿಡ್ರಿ ಅಂತ ಹೇಳಿಲ್ಲ, ನಾನು ಮುಖ್ಯ ಪ್ರಾಣ ಅಂತ ತೋರಿಸ್ತಾ ಇದ್ದಾರೆ, ಅದು ಬಹಳ ಮುಖ್ಯ. ಪ್ರಾಣ ಬಿಟ್ಟ ತಂದೆ ಬಿಡ್ಲಿಕ್ಕೆ ಆಗ್ಲಿಲ್ಲ, ಅಂದ್ರೆ ಮಧ್ವ ವಿಜಯ ಎಲ್ಲಾ ಸ್ಟೇಜ್ ಅಲ್ಲೂ ಕೂಡ ಆಚಾರ್ಯರನ್ನ ಸಾಕ್ಷಾತ್ ವಾಯುದೇವರು ಅಂತ ರುಜುವಾತ್ ಮಾಡಿಕೊಡ್ತಕ್ಕಂತ ಅಮೂಲ್ಯವಾದ ಕೃತಿ. ಅದಕ್ಕೆ ಅದನ್ನು ಓದಬೇಕು ನಾವು. ಬೇರೆ ಗ್ರಂಥ ಓದಾಗಿಂತ ಅನುಭವ ಬರೋದಿಲ್ಲ ನಮಗೆ. ಬೇರೆಯವರ ಮತಾಚಾರ್ಯರ ಚರಿತ್ರೆ ಬೇರೆ, ಆಚಾರ್ಯ ಚರಿತ್ರೆನೇ ಬೇರೆ. ಅದು ಒಂದು ಭಾರಿ ಇದಾಯ್ತು. ಅವರು ಪ್ರಾಣ ಬಿಡ್ಲಿಲ್ಲ, ಆಯ್ತು ವಾಸುದೇವ ಅವ್ರು ಹೇಳಿದ್ದೇನು, ಪ್ರಾಣ ಬಿಡ್ತೇನೆ ಅಂತ ಹೇಳಿ. ಯಾತಕ್ಕೆ ನಿನ್ನ ಬಿಡೋದಿಲ್ಲ ಆದ್ರಿಂದ. ಇವ್ರು ಯಾರು ಪ್ರಾಣ, ಪ್ರಾಣ ಬಿಡೋದಿಲ್ಲ ಅಂತ ಪ್ರಾಣ ಬಿಡ್ಲಿಕ್ಕೆ ಬರುತ್ತಾ? ಕಾಂಟ್ರಡಿಕ್ಷನ್ ಆಗ್ಲಿಲ್ಲ. ಅದು ಒಂದು, ನಿನ್ನ ಬಿಡೋದಿಲ್ಲ ನೀನು ಪ್ರಾಣ, ನಾನು ಪ್ರಾಣ ಬಿಡ್ತೇನೆ, ಹೇಗೆ ಬಿಡ್ತೇರಿ? ಸೆಲ್ಫ್ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್. ಅದು ಒಂದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅವ್ರು ಆಗ ಸ್ವಲ್ಪ ಕೂಲ್ ಆದ್ರು. ವಾಸುದೇವ ನನ್ನ ಮಾತು ಕೇಳು, ನಾವು ತಂದೆ ತಾಯಿಗಳು, ಜನತೋರ್ ಅನಾಥ ಯೋಹು, ನಾವಿವ್ರು ವಯಸ್ಸಾದವರು, ನಿಂದು ಇಬ್ರು ನಿನ್ನ ಅಣ್ಣಂದು ಬದುಕಿಲ್ಲ, ಇವತ್ತು ಹೊರಟೋಗ್ಬಿಟ್ಟಿದ್ದಾರೆ, ಒಬ್ಬ ಮಗಳು ಮದುವೆಯಾಗಿ ಹೊರಟೋಗ್ಬಿಡ್ತಾಳೆ, ಇನ್ನು ನಮ್ಮ ಗತಿ ಏನು? ತಂದೆ ತಾಯಿಗಳ ಸೇವೆಗಿಂತ ದೊಡ್ಡ ಕೆಲಸ ಮಗನಿಗೆ ಪಾಲಿಗೆ ಯಾವುದೂ ಇಲ್ಲ. ಇವತ್ತು ಹೊಸ ವಿಷಯ ಕಂಡ ಕಾಣಿಸ್ತಾ ಇದು ಅಂತ. ಮಾತೃದೇವೋಭವ ಪಿತೃದೇವೋಭವ ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮುನುರಬ್ರವೀತ್ ಅಂತ ಹೇಳ್ತಾರೆ. ವೃದ್ಧೌಚ ಮಾತಾಪಿತರು ಸಾಧ್ವೀ ಭಾರ್ಯ ಸುತಃ ಶಿಶು ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮುನುರಬ್ರವೀತ್ ಅಂದ್ರೆ, ವೃದ್ಧರಾದ ತಂದೆ ತಾಯಿಗಳು, ಸಾಧ್ವಿಯಾದ ಹೆಂಡತಿ, ಚಿಕ್ಕ ಮಗು ಇದ್ದಾಗ ನಾವನ್ನು ಕಾಪಾಡೋ ಜವಾಬ್ದಾರಿ ನಮಗಿದ್ದೇ ಇದೆ. ಸರಿಯಾದ ರೀತಿ ಕಾಪಾಡಲಿಕ್ಕೆ ಬರದ ಹೋದ್ರೆ, ಮಾಡಬಾರದನ್ನು ಮಾಡಿಯಾದರೂ ಕಾಪಾಡಿ ಶಾಸ್ತ್ರ ಹೇಳುತ್ತದೆ. ದಾರಿ ತಪ್ಪಿದ್ರೂ ಪರವಾಗಿಲ್ಲ ಕಾಪಾಡಿ, ನಮ್ಮ ಜನ ದಾರಿ ತಪ್ಪಿಯೇ ಕಾಪಾಡಿ ಅಂತ ಅಪಾರ್ಥ ಮಾಡಿಕೊಂಡ್ರೆ ಪದ್ಧತಿ ಆಗ್ತದೆ. ದಾರಿ ತಪ್ಪಿದ್ರೂ ಪರವಾಗಿಲ್ಲ ಕಾಪಾಡಬೇಕು, ಅದಕ್ಕಿಂತ ದೊಡ್ಡ ಕೆಲಸ ಇಲ್ಲ. ವಾಸುದೇವ ಹೇ ಸನ್ಯಾಸ ತಗೋತಿ ಅಂದ್ರಂತ ಒಳ್ಳೆ ಆರ್ಗ್ಯೂ, ಶಾಸ್ತ್ರದ ಆರ್ಗ್ಯುಮೆಂಟ್ ಇದು ಅಂತ ಆಚಾರ್ಯ ಹೇಳ್ತಾರೆ. ಓ, ನೀವು ಶಾಸ್ತ್ರ ಮಾತಾಡ್ತೀರಾ, ನನಗೂ ಶಾಸ್ತ್ರ ಗೊತ್ತದೆ ಅಂತ ಹೇಳ್ತಾರೆ. ಇವ್ರಿಗೆ ಗೊತ್ತದೆ, ಯಾರಿಗೂ ಶಾಸ್ತ್ರ ಗೊತ್ತಿಲ್ಲ. ಅಪ್ಪ ನೀವು ಹೇಳಿದ್ದು ಯಾರಿಗೆ ಗೊತ್ತಾ? ಬೇರೆ ಮಕ್ಕಳಿಗೆ ಅನ್ವಯಿಸುವ ಮಾತು ಇದು ಒಂದು. ಸನ್ಯಾಸ ತಗೊಳ್ಳಕ್ಕೆ ಅಂತ ಹೋದವರಿಗೆ ಇದ್ಯಾವ ನಿರ್ಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ ಆಚಾರ್ಯ. ಸನ್ಯಾಸ ತಗೊಳ್ಳಕ್ಕೆ ಹೋದವರಿಗೆ ಇದಿಲ್ಲ. ಸನ್ಯಾಸ ತಗೊಳ್ಳಕ್ಕೆ ಅರ್ಹತೆ ಏನು ಗೊತ್ತಾ? ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ. ಸನ್ಯಾಸಕ್ಕೆ ವೈರಾಗ್ಯ ಬೇಕೇ ಹೊರತು ಇವ್ಯಾವುದೂ ಬೇಕಿಲ್ಲ. ಬೇರೆ ಅತಿಯ ಕೆಲಸಕ್ಕೆಲ್ಲ ಅದು ಬೇಕು, ಇದು ಸಾಧ್ಯ ಇಲ್ಲಪ್ಪ, ಸನ್ಯಾಸ ವಿಷಯ ಗೊತ್ತಿಲ್ಲ ಅಂತ ಅಷ್ಟ ಮತ್ತೆ ಬಾಯಿ ಕಟ್ಟೋಯ್ತು. ಮತ್ತೆ ಬಾಯಿ ಕಟ್ಟಿರ್ತ, ಏನ್ ವಾದ ಮಾಡ್ಲಿಕ್ಕೆ ಹೋದ್ರೂ ಕೂಡ ಪ್ರತಿ ಮಾತು ಸಿದ್ಧ ಆಚಾರ್ಯರು. ಮಧು ವಿಜಯ ಓದ್ರಿ, ಲಾಜಿಕಲ್ ಥಿಂಕಿಂಗ್ ಡೆವಲಪ್ ಆಗ್ತದೆ, ಗೊತ್ತಾಯ್ತಾ? ಹೇಗೆ ಲಾಜಿಕಲಿ ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಬರೀ ಯೋಚನೆ ಮಾಡೋದು ಬೇರೆ, ಲಾಜಿಕಲಿ ಯೋಚನೆ ಮಾಡೋದು ಬೇರೆ. ಆಗ ಅಂದ್ರಂತವ್ರು ಮತ್ತೆ ಸ್ವಲ್ಪ ಡೌನ್ ಆದ್ರು. ವಾಸುದೇವ ನನ್ನ ಮನಸ್ಸು ಒಪ್ಪೋದಿಲ್ಲ ಅಂದ್ರು. ಆ ಹೇಳ್ತಾರೆ, ಅಪ್ಪ ಶಾಸ್ತ್ರ ಪ್ರಕಾರ ನಿಮ್ಮ ಮಾತು ನಡೆಯೋದಿಲ್ಲ, ನಾ ಸನ್ಯಾಸ ತಗೊಳ್ಬಹುದು, ಆದ್ರೂ ಒಂದು ಮಾತು ಹೇಳಿದ್ದೀರಿ ನೀವು, ಏನು? ನಿಮಗೊಬ್ಬ ರಕ್ಷಕ ಬೇಕು, ರಕ್ಷಕನ ಕೊಡದ್ರೆ ಸನ್ಯಾಸ ತಗೋಬಾರ್ದು. ಅಷ್ಟೇ ಹೋದಲ್ಲ, ರಕ್ಷಕ ಹುಟ್ಟಿದ್ರೆ ಸನ್ಯಾಸ ತಗೊಳ್ಬಹುದಲ್ಲ ಅಂತ ಹೇಳಿದ್ರೆ, ನಿಮಗೆ ಇನ್ನೊಬ್ಬ ರಕ್ಷಕ ಹುಟ್ಟಿದ್ರೆ ಸನ್ಯಾಸ ತಗೊಳ್ಬಹುದಲ್ಲ, ನಾನು ನಿಮ್ಮ ಮಾತಿನ ಪ್ರಕಾರ ತಗೋಬಹುದಲ್ಲ ಅಂದ್ರಂತೆ. ಅವ್ರಿಗೆ ಸ್ವಲ್ಪ ಗಾಬರಿ ಆಯ್ತು, ಇನ್ನು ಪದೀತಿ ಆಗತ್ತಲ್ಲ ಅನ್ಕೊಂಡ್ರು. ವಾಸುದೇವ ಅದೇನೋ ಆಗಬಹುದಲ್ಲ ಅಂತ ಕೇಳಿದರೆ, ಅಪ್ಪ ಒಂದು ಮಾತು ಕೇಳಿ, ನೀವು ಒಪ್ಪಿಗೆ ಕೊಟ್ಟುಬಿಡಿ. ನೋಡು ವಾಸುದೇವ, ನಾನೇನೋ ಒಪ್ಪಿಗೆ ಕೊಟ್ಟರೂ ಕೊಟ್ಟೇನು, ಬಹುಶ್ರುತತ್ವ ತ್ಯತಿ ಸತ್ಯಹೇ ಬಲಾತ್. ನಾ ಶಾಸ್ತ್ರ ಓದಿದವನು, ಓದ್ತಾ ಇದ್ದು ನಿನ್ನ ಬೇಕಾದ್ರೆ ತಡ್ಕೋಬಹುದು ನೀನು ವಿರಹವನ್ನ. ನಸಾ ಸವಿತ್ರಿ ವಿರಹಂ ಸಹೇತ, ನಿನ್ನ ತಾಯಿ ನಿನ್ನ ಹೇಗೆ ಬಿಟ್ಟಿರ್ತಾಳೆ ಅಂತ ಕೇಳಿದರು. ಅಪ್ಪ ನೀವಂತೂ ಬಿಟ್ಟಿರ್ತೀರ ಹೋದಲ್ಲೋ, ನಿಮ್ಮ ಅನುಜ್ಞೆ ಕೊಟ್ಟುಬಿಡಿ, ಅಮ್ಮನ ಒಪ್ಪಿಸೋ ಜವಾಬ್ದಾರಿ ನಂದು ಅಂತ ಹೇಳಿದ್ರಂತೆ. ಅದು ಮಾತು ಮಾತಿಗೆ ಎಡವಟ್ಟಾಗ್ತಾ ಇದೆ ಅವ್ರು, ಏನ್ ಮಾತಾಡಿದ್ರು ತಮಗೆ ಬೀಳುತ್ತೆ ಕೊನೆಗೆ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ನಿಮಗೆ ಇನ್ನೊಬ್ಬ ಮಗ ಹುಟ್ಟಿರ ಸನ್ಯಾಸ ನಾನು ತಗೋತೀನಿ ಅಂತ ಹೇಳಿದ್ರು. ಇವ್ರು ಅಲ್ಲಿಂದ ವಾಪಸ್ ಹೊರಟ್ರು, ಯೋಚನೆ ಮಾಡ್ತಾರೆ. ಸ್ವಲ್ಪ ಸಮಾಧಾನ ಅವರಿಗೆ, ಈ ನೀನು ಹುಟ್ಟಬೇಕಾದ್ರೆ 12 ವರ್ಷ ಸೇವೆ ಮಾಡಿದ್ದೇವೆ ನಾವೀಗ, ಇನ್ನೊಂದು ಮಗು ಹುಟ್ಟಿದ್ರೆ ಮತ್ತೆ ಸೇವೆ ಮಾಡಬೇಕು, ನಾವು ದೇವರಾಣೆ ಮಾಡೋದಿಲ್ಲ ಅನ್ಕೊಂಡ್ರು. ದೇವರಾಣೆ ಮಾಡೋದಿಲ್ಲ, ಇನ್ನೊಂದು ಮಗು ಹುಟ್ಟೋದಿಲ್ಲ ನಿಶ್ಚಿಂತೆ ಅನ್ಕೊಂಡು ಹೋದ್ರು. 1 ವರ್ಷ ಆಗಿಲ್ಲ ಒಂದು ಮಗು ಹುಟ್ಟಿಬಿಡ್ಬೇಕಾ ಅವರಿಗೆ? 1 ವರ್ಷವೇ ಇದು, ಒಂದು ಮಗು ಹುಟ್ಟಿ ಆಯ್ತಾಗ್ಲೇನೆ. ನಮಗೆ ಆಶ್ಚರ್ಯ ಇರೋ ತಲೆ ಕೆಳಗಾದ ಕಾಣುತ್ತಲ್ಲ ಕಥೆ ಇದು ಒಂದು. ಅನಂತೇಶ್ವರನ ಸೇವೆ 12 ವರ್ಷ ಸೇವೆ ಮಾಡಿದ್ದಕ್ಕೆ ಮಧ್ವಾಚಾರ್ಯ ಹುಟ್ಟಿದ್ರು ಸರಿನೇ, ಈ ಸೇವೆನೇ ಮಾಡಲಿಲ್ಲ ಮಗು ಹುಟ್ಟಿತಲ್ಲ, ಖುಷಿ ಇದನ್ನು ಫಾಲೋ ಮಾಡೋದು ಆಶೆ. ನಾವಾಗಿದ್ರೆ ಸೇವೆ ಮಾಡದೆ ಮಕ್ಕಳು ಹುಟ್ಟುತ್ತಾರಲ್ಲ, ಈ ಕೇಸ್ ಸರಿಗೆ ಹೋಗಿ ತಿಳ್ಕೊಂಡ್ಬಿಡ್ತೇವೆ ನಾವೇ. ಹೇಳುತ್ತಾರೆ, ತಪ್ಪಿಸಿಕೊಂಡಿದ್ದೀರಿ, ಈಗಲೂ ಸೇವೆ ಮಾಡಿದ್ದಕ್ಕೆ ಮಕ್ಕ ಹುಟ್ಟಿದ್ದು ಅಂತ ಹೇಳುತ್ತಾರೆ. ಆಗಲೂ ಸೇವೆ ಮಾಡಿದ್ದಕ್ಕೆ ಮಗು ಹುಟ್ಟಿದ್ದು ವಂಶಾಚಾರ್ಯರು, ಈಗಲೂ ಸೇವೆ ಮಾಡಿದ್ದಕ್ಕೆ ಮಗು ಹುಟ್ಟಿದ್ದು. ಅಲ್ಲಿ ಅಲ್ಲಿನ ಸೇವೆ ಗೊತ್ತಿದೆ, ತೀವ್ರ ಪಯೋವ್ರತ ಮುಖೈಹಿ ವಿವಿಧ ವ್ರತಾಗ್ರಹಿ ಹೇಳ್ಬಿಟ್ಟಿದ್ದೀರಿ. ಇಲ್ಲೇನು ಸೇವೆ ಮಾಡಿದ್ರು ಅಂದ್ರೆ ದೊಡ್ಡ ಸೇವೆ ಮಾಡಿದ್ದಾರೆ. ಏನ್ ಸೇವೆ ಗೊತ್ತಾ? ನಾವು ವಾಸುದೇವನನ್ನ ಬಿಡೋದಿಲ್ಲ, ಅದಕ್ಕಿಂತ ಸೇವೆ ಬೇಕಂತ ಕೇಳ್ತಾರೆ. ವಾಸುದೇವನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಜಗತ್ತಿನ ಅತಿ ದೊಡ್ಡ ಸೇವೆ ಮಧ್ವಾಚಾರ್ಯನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವ್ರತಗಳೆಲ್ಲವೂ ಏಕಾದಶಿ ವ್ರತದ ಹಿಂದೆ ಇದ್ದ ಹಾಗೆ ಮಧ್ವಾಚಾರ್ಯನ ಬಿಡೋದಿಲ್ಲ ಅಂತ ಹೇಳೋ ಮಾತಿಗಿಂತ ಇನ್ನೇನು ಸೇವೆ ಮಾಡಬೇಕಿವ್ರು? ಅದಕ್ಕೆ ಒಂದು ವರ್ಷದೊಳಗೆ ಹುಟ್ಟುಬಿಟ್ಟ ಮಗು, ಇದು ಭಾರಿ ಆಶ್ಚರ್ಯ. 12 ವರ್ಷದ ಕಾಯ್ಬೇಕಾಗಲಿಲ್ಲ, ಒಂದು ವರ್ಷದಲ್ಲೇ ಮಗು ಹುಟ್ಟಿ ಆಯ್ತು. ಮನೆ ಬಂದೇ ಬಿಟ್ರಂತು ನ್ಯೂಸ್. ಅವ್ರೇನ್ ಗೊತ್ತಾ, ಹುಟ್ಟಬಾರದು ಅನ್ಕೊಂಡಿದ್ರು ಹುಟ್ಟಿ ಆಯ್ತು. ಅದನ್ನ ನ್ಯೂಸ್ ಕಳ್ಸಬಾರ್ದ್ರೆ ಬಂದಾಯ್ತು ಆಗ್ಲಿ ಅವ್ರು ಆಗ್ಲೇನೆ. ಎಲ್ಲ ನ್ಯೂಸ್ ಜಗತ್ತಿನ ನ್ಯೂಸ್ ಕೊಡೋದೇ ಅವರು, ಅವ್ರಿಗೆ ನ್ಯೂಸ್ ಕೊಡಬಾರ್ದ. ಇವರು ಸೀದಾ ಬಂದ್ರು, ಅಪ್ಪ ತಮ್ಮ ಹುಟ್ಟಿದ್ದಾನಲ್ಲ ಈಗ. ಏನು ಪುಣ್ಯ, ಮಧ್ಯೆ ಪಟ್ಟರು ಪುಣ್ಯ. ಸಾಮಾನ್ಯ ಮಗು ಹುಟ್ಟಲಿಲ್ಲ, ದೊಡ್ಡ ಮಗು ಮಧ್ವಾಚಾರ್ಯರು, ಆಮೇಲೆ ಹುಟ್ಟಿದ ಮಗು ವಿಷ್ಣು ತೀರ್ಥರಾಗ್ತಕ್ಕಂಥ ಮಹಾನುಭಾವರು ಹುಟ್ಟಿದ್ದಾರೆ. ಜಗತ್ತಿನ ವಿಶ್ವ ದಾಖಲೆಯ ತಂದೆ ತಾಯಿಗಳು ಮಧ್ಯೆ ಪಟ್ಟ ದಂಪತಿಗಳು. ಯಾತಕ್ಕೆ ಗೊತ್ತಾ? ಒಬ್ಬ ಅಣ್ಣ ಮಧ್ವಾಚಾರ್ಯರು, ತಮ್ಮ ವಿಷ್ಣು ತೀರ್ಥರು, ಅವರಿಬ್ರು ಎಂಥವ್ರು ಗೊತ್ತೇನು, ಇವತ್ತಿಗೂ ಇರತಕ್ಕಂಥ ಮಹಾನುಭಾವರು. ಇಬ್ಬರು ದೇಹ ಬಿಟ್ಟಿಲ್ಲ, ಬದಿರಲ್ಲಿ ಅವರಿದ್ದಾರೆ, ಕುಮಾರಪುರದಲ್ಲಿ ಇವರಿದ್ದಾರೆ ಅಂತ ಹೇಳಿದ್ರೆ ಎಂಥ ಭಾಗ್ಯಶಾಲಿಗಳು. ಅನಂತೇಶ್ವರ ಹಿಡಿದಿದ್ದಕ್ಕೆ ಮಧ್ವಾಚಾರ್ಯರು ಬಂದರು, ಮಧ್ವಾಚಾರ್ಯ ಹಿಡಿದಿದ್ದಕ್ಕೆ ವಿಷ್ಣು ತೀರ್ಥರು ಬಂದರು. ಅವರಿಬ್ಬರು ಹಿಡಿದ್ರೆ ನಮಗೆ ದೇವರ ಅನುಗ್ರಹ ಮಾಡದೇ ಇರ್ತಾನ? ಆ ಯೋಚನೆ ಮಾಡಿದರೆ ಗೊತ್ತಾಗ್ತದೆ ಆ ವ್ಯಕ್ತಿ ಎಂಥ ವ್ಯಕ್ತಿ ಹುಟ್ಟಿದ್ದಾನೆ ಅಂತ ಕೇಳಿದರೆ, ನಿಶಾಚಾರ್ಯರೇವ ಲಕ್ಷ್ಮಣಪುರ ನೃಕೋದರ ಸೇವ ಸುರೇಂದ್ರ ನಂದನ ಗದೋಥ ಶೌರ್ಯರಿವ ಕರ್ಮಕೃತ್ಪ್ರಿಯ. ಮೂರು ದೃಷ್ಟಾಂತ ಕೊಡ್ತಾರೆ. ಅರ್ಜುನ ಭೀಮನಿಗೆ ಅರ್ಜುನ ಹುಟ್ಟಿ ಬಂದಾಗಾಯ್ತಂತೆ. ಅದೇ ರೀತಿಯಲ್ಲಿ ಗದೋಥ ಶೌರ್ಯೇ ಕೃಷ್ಣನಿಗೆ ತಮ್ಮನಾಗಿ ಗದ ಹುಟ್ಟಿ ಬಂದಾಗಾಯ್ತಂತೆ. ಅನಂತರ ರಾಮನಿಗೆ ತಮ್ಮ ಲಕ್ಷ್ಮಣ ಹುಟ್ಟಿ ಬಂದಾಗಾಯ್ತಂತೆ. ಮುಂದೆ ಒಂದ್ ಕಡೆ ಹೇಳ್ತಾರೆ ದೃಷ್ಟಾಂತ, ಒಳ್ಳೆ ದೃಷ್ಟಾಂತ. ಭೀಮನಿಗೆ ತಮ್ಮನಾಗಿ ಅರ್ಜುನ ಹುಟ್ಟಿ ಬಂದಾಗ ಬಂದರು ಅಂತ ಹೇಳಬೇಕಾದ್ರೆ ವ್ಯಾಖ್ಯಾನಕಾರ ಒಂದು ಮಾತು ಹೇಳ್ತಾರೆ ಒಬ್ರು, ವೃಕೋದರಾದ್ದು ಭೀಮಸೇನೇ, ಅರ್ಜುನ ಹುಟ್ಟಿ ಬಂದಾಗ ಬಂದ ಅಂತ ಹೇಳ್ತಾರಲ್ಲ, ಅರ್ಜುನ ಹುಟ್ಟಿ ಬಂದಾಗ ಬಂದ ಅಲ್ಲ, ಅರ್ಜುನನೇ ಹುಟ್ಟಿ ಬಂದ ಅಂತ ಹೇಳ್ತಾರೆ. ವಿಷ್ಣು ತೀರ್ಥರು ಅರ್ಜುನಾಂಶರು ಅಂತ ಹೇಳಿ ಪ್ರತೀತಿ ಉಂಟು, ಪುರಾಣದ ವಾಕ್ಯ ಉಂಟು. ಆ ರೀತಿ ಅಂದ್ರೆ ಸರಿಯಾಗಿ ಭೀಮಾರ್ಜುನರೇ ಮತ್ತೆ ಹುಟ್ಟಿ ಬಂದಾಗಾಯ್ತು, ಭೀಮಾರ್ಜುನರೇ ಬಂದಂತೆ ಆಯಿತು, ದೊಡ್ಡ ಭಾಗ್ಯ. ಈ ನಮ್ಗೆ ಅರ್ಥವಾಗ್ತದೆ, ಮಕ್ಕಳಿಲ್ಲದವರು 1000 ತಪಸ್ಪಾಂಡಕ್ಕೆ ಹೋಗಬೇಡಿ, ಸರಿಯಾಗಿ ಪಾಠ ಪ್ರವಚನಕ್ಕೆ ಹೋಗಿ ಖಂಡಿತ ಮಕ್ಕಳಾಗ್ತಾರೆ ಅಂತ ಅರ್ಥ. ಖಂಡಿತ ಅಂತಿಂತ ಮಕ್ಕಳಾಗೋದಿಲ್ಲ, ಪಾಠ ಓದೋ ಮಕ್ಕಳಾಗ್ತಾರೆ, ಅದು ಭಾರಿ ವಿಶೇಷ. ಅದೇ ನಿಮಗೆ ಬೇಜಾರಾಗೋದು, ಎಲ್ಲೋ ಕಂಪ್ಯೂಟರ್ ಓದೋ ಮಕ್ಕಳಾಯ್ದು ಸರಿಯಾಗಿತ್ತು, ಅದಕ್ಕೆ ಈ ದಾರಿನೇ ಸರಿ ಇಲ್ಲ ಅಂತ ಕಾಣಿಸ್ತದೆ ಅನ್ಕೊಂಡ್ಬಿಡ್ತೇವೆ ಅಷ್ಟೇ. ಮಧ್ವಶಾಸ್ತ್ರವನ್ನೇ ಓದ್ತಕ್ಕಂಥ ಮಕ್ಕಳು ಹುಡ್ತಾರೆ ಅಂದ್ರೆ ಅದಕ್ಕಿಂತ ಭಾಗ್ಯ ಬೇಕಾ ಜಗತ್ತಿನಲ್ಲಿ? ವಂಶೋದ್ಧಾರಕನಾದ ಮಗ ಹುಟ್ಟುತ್ತಾನೆ. ಸಾಮಾನ್ಯ ವೈಷ್ಣವ ಹುಟ್ಟಿದ್ರೇನೆ ಭುಜೆ ಚಪ್ಪಿಸಿ ಕುಣದಾಡಿಬಿಡ್ತಾರಂತೆ. ಆ ಸ್ಫೋಟಯಂತಿ ಪಿತರಃ ಪ್ರವೃತ್ಯಂತಿ ಪಿತಾಮಹಃ ವೈಷ್ಣವೋ ಅಸ್ಮತ್ ಕುಲೇ ಜಾತಃ ಸನಸ್ಸಂತಾರ ಇಷ್ಯತಿ. ಸಾಮಾನ್ಯ ವೈಷ್ಣವ ಹುಟ್ಟಿದ್ರೆ ಗೋಪಿಚಂದ್ರ ನಾಮಮುದ್ರೆ ಹಾಕೊಂಡು ಸಂಧ್ಯಾನ್ಯ ಮಾಡೋ ವೈಷ್ಣವ ಹುಟ್ಟಿದ್ರೆ ಕುಣದಾಡ್ತಾರಂತೆ. ಇವರಂತೂ ವೀರ ವೈಷ್ಣವರು, ಮಧ್ವಾಚಾರದ ವೈಷ್ಣವರೇ ಇಲ್ಲ ಅಂತವ್ರು ಹುಟ್ಟಿದಾಗ ಎಷ್ಟು ಸಂತೋಷ ಪಟ್ಟಿರಬೇಕು ಪಿತೃಗಳು, ಪಿತೃದೇವತೆಗಳು ಅಂತ ಅರ್ಥ ಮಾಡಿಕೊಳ್ಳೋದು ಒಳ್ಳೆ ಭಾಗ ಇದು. ಬಂದ್ರು, ಮಗ ಹುಟ್ಟಿಯಾಗಿದೆ, ನಾನು ಸನ್ಯಾಸ ತಗೋತೇನೆ, ಇನ್ನು ಅಡ್ಡಿ ಮಾಡಾಗಿಲ್ಲ, ನೀವಂತೂ ಒಪ್ಕೊಂಡಿದ್ರಿ ಅಮ್ಮ, ನೀವು ಒಪ್ಕೊಳ್ಳಿ ಅಂದ್ರಂತೆ. ಅವ್ರು ಸುಮ್ಮನೆ ಕೂತಿದ್ದಕ್ಕೆ ಅವ್ರು ಬೇರೆ ಹೇಳಿದ್ದಾರೆ, ಗಂಡ ನಾನು ಒಪ್ಪಿಯಾಗಿದೆ ಏನೋ ಮಾತಾಡ್ತಾ ನೀನು ಮಾತ್ರ ಒಪ್ಪು ಬೇಡ ಅಂತ ಹೇಳಿದ್ರು ಅವರು. ಗಂಡನ ಆಜ್ಞೆ ಬೇರೆ, ಮನಸ್ಸಿನ ಇಚ್ಛೆ ಬೇರೆ, ಎರಡು ಜೋರ ಸೇರ್ಕೊಂಡ್ಬಿಡ್ತದೆ. ಸುಮ್ಮನೆ ಸಾಧ್ಯನೇ ಇಲ್ಲ ಅಂದ್ರಂತೆ ಆಚಾರ್ಯ. ಮಾತಾಡ್ತಾರಮ್ಮ, ನೀ ಸನ್ಯಾಸ ಒಪ್ಪಿಗೆ ಕೊಟ್ರೆ ಸನ್ಯಾಸ ತಗೋತೇನೆ, ನಮ್ಮನ್ನು ಯಾವಾಗಲೂ ನೋಡಬಹುದು ನೀವು ಬಂದು. ಸರಿ, ಒಪ್ಪಿಗೆ ಕೊಡದೆ ಹೋದರೆ ಸನ್ಯಾಸ ನಾನು ತಗೊಳ್ಳೋದಿಲ್ಲ, ಆದ್ರೆ ನಿಮ್ಮ ಕಣ್ಣಿಗೆ ನಾನು ಬೀಳೋದಿಲ್ಲ ಅಂತ ಹೇಳ್ತಾರೆ. ಎಂದು ನಿಮ್ಮ ಮತ್ತೆ ಕಾಣಿಸೋದೇ ಇಲ್ಲ, ಎಲ್ಲ ಹೊರಟೋಗ್ಬಿಡ್ತೀನಿ ಅಂದ್ರಂತೆ. ಆ ಯೋಚನೆ ಮಾಡ್ತಾ ಇದ್ದಾರೆ. ಸನ್ಯಾಸ ಒಪ್ಪಿಗೆ ಕೊಟ್ರೆ ಸನ್ಯಾಸಿ ಆಗ್ತಾರೆ, ತಾಯಿ ಮಠಕ್ಕೆ ಹೋಗಿ ಮಗನ ನೋಡಬಾರದು ಅಂತ ಏನೂ ಇಲ್ಲ, ಯಾವಾಗ ಬೇಕಾದ್ರೂ ನೋಡಬಹುದು. ಆದ್ರೆ ಸನ್ಯಾಸ ಬೇಡ ಅಂದ್ಬಿಟ್ರೆ ಮಗ ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ಸನ್ಯಾಸ ತಗೊಳ್ಳಕ್ಕೆ ಒಪ್ಪಿಗೆ ಕೊಡೋದೇ ವಾಸಿ ಅಂತ ತೀರ್ಮಾನ ಮಾಡಿದ್ರಂತೆ ಆಚಾರ್ಯ. ಹೇಗೆ ಒಪ್ಪಿಸ್ತಾರೆ ಈಗ? ಆದರೂ ಕೂಡ ಏನ್ ಮಾಡಿಲ್ಲದಂತೆ, ಸನ್ಯಾಸಿ ಆಗೋ ಅನ್ಲಿಲ್ವಂತೆ, ಆಗಬೇಡ ಅನ್ಲಿಲ್ಲಂತೆ ಅಷ್ಟೇ. ಅದಕ್ಕೆ ಮೌನಂ ಸಮ್ಮತಿಯಲ್ಲಿ ಅಷ್ಟೊಂದು ಹೊರಟುಬಿಟ್ರಂತೆ ಆಚಾರ್ಯ. ಅಂದ್ರೆ ತಾಯಿಯ ಹೃದಯ ಎಷ್ಟಿತ್ತು, ಎಷ್ಟು ಮಮಕಾರ ಇತ್ತು, ಮಮಕಾರವನ್ನು ಗೆಲ್ತಕ್ಕಂಥ ಒಂದು ಸ್ಥಿತಿಯು ಆಚಾರ್ಯರು ತಂದ್ರು. ಅಭಿಮಾನವನ್ನು ಬೆಳೆಸಿದ್ರು, ಒಳ್ಳೆ ಅಭಿಮಾನವನ್ನು ಬೆಳೆಸಿದ್ರು, ಅದು ಮುಖ್ಯ. ಮಗ ಎಂಬ ಅಭಿಮಾನ ಹೋಗಬೇಕು, ಗುರು ಅನ್ನೋ ಅಭಿಮಾನ ಮುಟ್ಟಬೇಕು ಆಚಾರ್ಯರ ಬಗ್ಗೆ. ವಸುದೇವನಿಗೆ ತನ್ನ ಮಗ ಅಂತ ತಿಳ್ಕೊಂಡಾಗೆಲ್ಲ ತೊಂದರೆ ಆಗ್ತಿತ್ತು, ಕೃಷ್ಣ ದೇವರು ಅಂತ ತಿಳ್ಕೊಂಡಾಗೆಲ್ಲ ಒಳ್ಳೇದಾಗ್ತಿತ್ತು. ಅದಕ್ಕೆ ಆ ಮೋಹವನ್ನು ಕಡಿಯೋದು ಹೇಗೆ ಉದ್ದೇಶವಾಗಿತ್ತೋ ಹೀಗೆ ಮಾಡಿ ಆಚಾರ್ಯ ಹೊರಟ್ರಂತೆ. ಅಚ್ಯುತಪೇಶ್ವರರು ಹೋಗ್ತಾರೆ, ಗುರುಗಳೇ ನಾ ಸನ್ಯಾಸಕ್ಕೆ ಸಿದ್ಧ ಅಂತ ಹೇಳುತ್ತಾರೆ. ಆಚಾರ್ಯ ಯಾತಕ್ಕೆ ತೋರಿಸ್ತಾರೆ ಗೊತ್ತಾಯ್ತನ? ಸನ್ಯಾಸ ಅಂದ್ರೆ ಮನೆ ಬಿಟ್ಟು ಓಡ್ ಹೋಗೋದಲ್ಲ, ಎಷ್ಟೋ ಜನ ಸನ್ಯಾಸಿಗಳು ಅಂತ ಒಂದು ನಾಲ್ಕು ದಿವಸ ಮನೆ ಬರೆದವರು ಸನ್ಯಾಸಿ ಆಗಿರ್ಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಸನ್ಯಾಸಿ ಆಗಿರಬೇಕು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ತಪ್ಪದು ಒಂದು ಹೇಳದೆ ಕೇಳಿದ್ರೆ ಸನ್ಯಾಸ ತಗೊಂಡ ಅಂದ್ರೆ ಅದು ಸನ್ಯಾಸವೇ ಅಲ್ಲ ಅಂತ ಹೇಳುತ್ತಾರೆ. ಎಸ್ಕೇಪಿಸಂ ಒಬ್ಬ ಸನ್ಯಾಸ ಅಲ್ಲ. ಸಾಲ ಮಾಡದ, ಜಾಸ್ತಿ ಮಾಡದ, ಹೆಂಡತಿ ಮಕ್ಕಳು ಕಾಪಾಡೋಕ್ಕಾಗಲ್ಲ, ಓಡೋಗ್ಬಿಟ್ಟ ಕಾವ್ಯ ಶಾರಿಕ ತಗೊಂಡ್ಬಿಟ್ಟ ಅಡಿ ಅಂತ ಹೇಳ್ಬಿಟ್ಟು ಅವ್ನು ನಾಲಾಯಕ ಮನುಷ್ಯ. ಸಂಸಾರ ನಡೆಸೋ ಸಮಾಜ ನಡೆಸ್ತಾನ ನಾಳೆ? ಸಾಧ್ಯರೇ ಇಲ್ಲ ಅಂತ ಅರ್ಥ. ಸಮಾಜದ ಹೊಣೆ ಹೊರಕ ಸಂಸಾರಿಯಾಗಬೇಕು. ಬಸ್ ಡ್ರೈವರ್ ಆದ ಅಂದ್ರೆ ಇಡೀ ಬಸ್ಸಿನ ಜವಾಬ್ದಾರಿ ಅವನಿಗಿದೆ. ಈಗ ಮನೆ ಬಿಟ್ಟು ಹೋಗೋದಲ್ಲ, ಎಷ್ಟು ಜವಾಬ್ದಾರಿ ಬರುತ್ತೆ ಅವನಿಗೀಗ. ಸಮಾಜವನ್ನು ಮುನ್ನಡೆಸತಕ್ಕಂಥ ಜವಾಬ್ದಾರಿ ಇರುತ್ತೆ. ಆದ್ದರಿಂದ ಸನ್ಯಾಸ ಸರಿ ತಗೊಳ್ಬೇಕು ಅಂತಿದ್ರೆ ಸರ್ವೇಶಾಮಭಯಂ ದತ್ತ ವಿರಕ್ತ ಪ್ರವರದೆ ಥರಿಂ ಧ್ಯಾಯನ್. ಸನ್ಯಾಸ